ದೇವತೆಗಳು ಮುನಿ ಪದವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ, ದೇವತೆಗಳು ಪ್ರತಿಮಾಧಾರಿಗಳಾಗಲಿಕ್ಕೆ ಸಾಧ್ಯವಿಲ್ಲ, ದೇವತೆಗಳು ಕೇವಲ ಒಂದು ಸಂಯುಕ್ತವನ್ನು ಪಡೆದುಕೊಂಡು ಜೈನ ಧರ್ಮದ ವಿಷಯದಲ್ಲಿ ಭಕ್ತಿ ಮಾರ್ಗವನ್ನು ಅನುಸರಿಸಿಕೊಂಡು ಭಕ್ತಿ ಮಾಡ್ತಾ 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 ತಮ್ಮ ಕಾಲನ್ನು ಕಳೆಯಬಹುದು. ದೇವತೆಗಳ ಅಂತಿಮ ಗುರಿ ದೇವ ಶರೀರ ಪ್ರಾಪ್ತವಾದ ನಂತರ ಅವರ ಅಂತಿಮ ಗುರಿ, ಜೀವನದಲ್ಲಿ ಸಾಧಿಸುವಂತಹ ಗುರಿ ಸಮ್ಯಕ್ತ ಒಂದೇ. ಮತ್ತೇನು ಮಾಡಲಿಕ್ಕೆ ಆಗ್ತದೆ? ಏಕದೇಶ ಸಂಯಮ ಪಂಚಮ ಗುಣಸ್ಥಾನ ಆಗಲಿಕ್ಕೆ ಸಾಧ್ಯತೆಯೇನು? ಅದೂ ಇಲ್ಲ. ಮುನಿ ಆಗಲಿಕ್ಕೆ ಸಾಧ್ಯತೆಯೇನು? ಅದೂ ಇಲ್ಲ. ಆರಿಕಾ ಪದವನ್ನು ಹೊಂದಲಿಕ್ಕೆ ಸಾಧ್ಯತೆಯೇನು? ಅದೂ ಇಲ್ಲ. ದೇವ ದೇವಿಯರಿಗೆ ಹೆಚ್ಚೆಂದರೆ ಒಂದು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡು ಶ್ರದ್ಧೆಯನ್ನು ಇಟ್ಟುಕೊಂಡು, ಯಾವುದರ ಬಗ್ಗೆ ಶ್ರದ್ಧೆ? ಸಂಯಮದ ಬಗ್ಗೆ ಶ್ರದ್ಧೆ. ಯಾವುದು ಪ್ರಾಪ್ತವಾಗುವುದಿಲ್ಲವೋ ಅದರ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಳ್ಳಿ ಅಂತ ಹೇಳಿದರು ತೀರ್ಥಂಕರರು. ಪಂಚಮ ಕಾಲದಲ್ಲಿ ನಮಗೆ ಕೇವಲ ಜ್ಞಾನವಿಲ್ಲ, ಕೇವಲ ಜ್ಞಾನದ ಶ್ರದ್ಧೆಯನ್ನು ಹೊಂದುವುದೇ ನಮ್ಮ ಸಮ್ಯಕ್ತ್ವ. ಸಂಯಮವನ್ನು ಹೊಂದುವುದು ಅವಶ್ಯಕ. ಸಂಯಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ನಮಗೆ ಸಾಧ್ಯವಿದೆ, ಅದರ ಬಗ್ಗೆ ಶ್ರದ್ಧೆಯನ್ನು ಇಟ್ಟುಕೊಳ್ತಕ್ಕಂಥದ್ದೇನೂ ಅವಶ್ಯಕತೆ ಇಲ್ಲ. ಯಾವುದು ನಮಗೆ ಅಪ್ರಾಪ್ಯವೋ, ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ದುರ್ಲಭವೋ ಅದರ ಬಗ್ಗೆ ನಾವು ಶ್ರದ್ಧೆಯನ್ನು ತಾಳಿರಬೇಕು. ಶ್ರದ್ಧೆಯನ್ನೇ ಸಮ್ಯಕ್ತು ಅಂತ ಹೇಳಿದರು. ಶ್ರದ್ಧೆ ಜೊತೆಯಲ್ಲಿ ಒಂದಿತ್ತು ಅಂತಂದರೆ ನಾವು ನಮ್ಮ ಅಂತಿಮ ಗುರಿಯನ್ನು ಸಾಧಿಸಿಕೊಳ್ಳಬಹುದು. ಪಂಚಮ ಕಾಲದಲ್ಲಿ ನಮ್ಮ ಅಂತಿಮ ಗುರಿ ಯಾವುದು ಅಂತಂದರೆ ಈ ಮನುಷ್ಯ ಪರ್ಯಾಯದ ಅಪೇಕ್ಷೆಯಿಂದ ಹೇಳಬಹುದಾಗಿದೆ. ಈ ಮನುಷ್ಯ ಪರ್ಯಾಯದ ಅಪೇಕ್ಷೆಯಿಂದ ನಮ್ಮ ಅಂತಿಮ ಗುರಿ ಸಂಯಮವನ್ನು ಧಾರಣೆ ಮಾಡಿಕೊಂಡು ಪಂಡಿತ ಮರಣವನ್ನು ಸಾಧಿಸಿಕೊಳ್ಳುವುದೇ ನಮ್ಮ ಅಂತಿಮ ಗುರಿ. ಇದಕ್ಕಿಂತ ಅಂತಿಮ ಗುರಿಯನ್ನು ಏನಿಟ್ಟುಕೊಂಡು ಹೋಗವರು? ಈ ಶರೀರದಿಂದ, ಈ ಪರ್ಯಾಯದಿಂದ ನಾವು ಏನನ್ನು ಸಾಧಿಸಿಕೊಳ್ಳಬಹುದು? ಕೇವಲ ಒಂದು ಸಮ್ಯಕ್ತವನ್ನಷ್ಟೇ, ಕೇವಲ ಜ್ಞಾನ ಇವತ್ತು ಇಲ್ಲ. ಯಾವುದು ಇಲ್ಲವೋ, ಯಾವುದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ, ಅದು ನಮ್ಮ ಅಂತಿಮ ಗುರಿಯಾಗಿದ್ದರೂ ಕೂಡ ಮುಂದಿನ ಭವಗಳ ಅಪೇಕ್ಷೆಯಿಂದ ನಮ್ಮ ಅಂತಿಮ ಗುರಿ ಪರಮಾತ್ಮನಾಗುವುದು, ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವುದು, ಮುಕ್ತಿಯನ್ನು ಪಡೆಯುವುದು, ಶುದ್ಧ ಪದವನ್ನು ಹೊಂದುವುದು, ಅಕ್ಷಯ ಅನಂತ ಸುಖವನ್ನು ಹೊಂದಿ ಅಕ್ಷಯ ಅನಂತ ಕಾಲದವರೆಗೆ ಆತ್ಮಾನಂದವನ್ನು ಹೊಂದಿ ಮೋಕ್ಷದಲ್ಲಿಯೇ ಉಳಿಯುವುದು, ಇದು ನಮ್ಮ ಅಂತಿಮ ಗುರಿ. ಆ ಅಂತಿಮ ಗುರಿಯನ್ನು ಇವತ್ತು ನಾವು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನಾವು ಈ ಶರೀರದ ಅಪೇಕ್ಷೆಯಿಂದ ನಮ್ಮ ಅಂತಿಮ ಗುರಿ ಯಾವುದು ಅಂತಂದರೆ ಸಂಯಮ. ಸ್ತ್ರೀ ಪರ್ಯಾಯದಲ್ಲಿ ಅಂತಿಮ ಗುರಿ ಯಾವುದಾಗಿರಬೇಕು? ಈ ಪರ್ಯಾಯದ ಅಪೇಕ್ಷೆಯಿಂದ ಆರಿಕಾ ಪದವನ್ನು ಹೊಂದುವುದು, ಉಪಚಾರ ಮಹಾವ್ರತವನ್ನು ಧರಿಸಿ ಆರಿಕಾ ವ್ರತವನ್ನು ಹೊಂದಿ ನಿರ್ದೋಷ ನಿರತಿಚಾರ ಪೂರ್ವಕವಾಗಿ ಅದನ್ನು ಪಾಲನೆ ಮಾಡಿ ಕೊನೆಯಲ್ಲಿ ಬಾಲ ಪಂಡಿತ ಮರಣವನ್ನು ಸಾಧಿಸಿಕೊಂಡು ಸಮಾಧಿ ಮರಣವನ್ನು ಪಡೆಯುವುದೇ ಸ್ತ್ರೀ ಪರ್ಯಾಯದ ಅಂತಿಮ ಗುರಿ. ಪುರುಷರು ತಾವು ತಮ್ಮ ಈ ಮನುಷ್ಯ ಶರೀರವನ್ನು ಸದುಪಯೋಗ ಮಾಡಿಕೊಂಡು, ಪುರುಷರು ಈ ಶರೀರದ ಮಹತ್ವವನ್ನು ಅರಿತುಕೊಂಡು, ಪುರುಷರು ಈ ಶರೀರದಲ್ಲಿರತಕ್ಕಂತಹ ಸಾರಭೂತ ತತ್ವವನ್ನು ತಿಳಿದುಕೊಂಡು ಶರೀರದ ಸದುಪಯೋಗವನ್ನು ಮಾಡಿಕೊಂಡರು ಅಂತಂದರೆ ಪಂಡಿತ ಮರಣವನ್ನು ತಮ್ಮ ಅಂತಿಮ ಗುರಿಯನ್ನು ತಲುಪಬಹುದು, ಸಾಧಿಸಿಕೊಳ್ಳಬಹುದು. ಜೈನ ಧರ್ಮದ ಅಂತಿಮ ಗುರಿ ಯಾವುದು ಪ್ರಶ್ನೆ ಇದೆ. ಪರಮಾತ್ಮ ಅವಸ್ಥೆಯನ್ನು ದೊರಕಿಸಿಕೊಳ್ಳುವುದೇ ಜೈನ ಧರ್ಮದ ಅಂತಿಮ ಗುರಿಯಾಗಿದೆ. ಆಚರಣೆಯಲ್ಲಿ ಅಹಿಂಸೆ, ಚಿಂತನೆಯಲ್ಲಿ ಅನೇಕಾಂತ, ವಾಣಿಯಲ್ಲಿ ಶಾದ್ವಾದ ಮತ್ತು ಸಮಾಜದಲ್ಲಿ ಅಪರಿಗ್ರಹವಾದ, ಇವುಗಳ ಮುಖಾಂತರ ವೀತರಾಗ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡು ಪರಮಾತ್ಮನಾಗುವುದೇ ನಮ್ಮ ಅಂತಿಮ ಗುರಿ. ನಾವು ಪರಮಾತ್ಮರಾಗಬಹುದು. ನಾವು ಭವ್ಯ ಜೀವಿಗಳಾಗಿದ್ದೇವೆ, ಆದ್ದರಿಂದ ನಮಗೆ ಪರಮಾತ್ಮರಾಗಲಿಕ್ಕೆ ಸಾಧ್ಯ. ಆ ಅಂತಿಮ ಗುರಿಯನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಮತ್ತು ಪರಮಾತ್ಮನಾಗುವಂತಹ ಆ ಪುರುಷಾರ್ಥಕ್ಕಾಗಿ ನಾವು ನಮ್ಮ ಬದುಕಿನಲ್ಲಿ ಹೇಗಿರಬೇಕು ಅನ್ನುವಂತಹ ವಿಚಾರ ಬಂದಾಗ, ಈ ಒಂದು ಪ್ರಶ್ನೆ ಉಂಟಾದಾಗ ಅದಕ್ಕೆ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ. ನಾವು ಭವ್ಯ ಜೀವಾತ್ಮರು ಮನುಷ್ಯ ಪರ್ಯಾಯವನ್ನು ಪಡೆದವರು ದೇವಗತಿಯಲ್ಲಿರ್ತಕ್ಕಂತಹ ದೇವತೆಗಳಿಗಿಂತ ಶ್ರೇಷ್ಠರು, ಶ್ರೇಷ್ಠ ಪರ್ಯಾಯವನ್ನು ಹೊಂದಿದ್ದೇವೆ. ದೇವರಾಗಲಿಕ್ಕೆ ಅಪೇಕ್ಷೆ ಪಡೋನೋ ಅಥವಾ ಪರಮಾತ್ಮನಾಗಲಿಕ್ಕೆ ಅಪೇಕ್ಷೆ ಪಡೋನ? ದೇವತೆಗಳು ಮನುಷ್ಯರಾಗಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೆ, ಮನುಷ್ಯರು ಪರಮಾತ್ಮರಾಗಲಿಕ್ಕೆ ಅಪೇಕ್ಷೆ ಪಡಬೇಕು, ನಮ್ಮ ಮೇಲೆ ಮೇಲಿನ ಶ್ರೇಷ್ಠ ಪದಗಳನ್ನು ಹೊಂದಲಿಕ್ಕೆ ಅಪೇಕ್ಷೆ ಪಡಬೇಕು, ನಮಗೆ ನಮಗಿಂತ ಹೆಚ್ಚು ಶ್ರೇಷ್ಠವಾದ ಪದ ಮುನಿ ಪದ, ಆರಿಕಾ ಪದ, ಅರ್ಹಂತ ಪದ, ಸಿದ್ಧ ಪದ, ಈ ಪದಗಳನ್ನು ನಾವು ಅಪೇಕ್ಷೆ ಪಡಬೇಕು, ಈ ಪದಗಳನ್ನು ನಾವು ಬಯಸಬೇಕು. ಈ ಪದಗಳನ್ನು ನಾವು ಬಯಸಿದರೆ ಯಾರ ಕಡೆಯಿಂದಲೂ ಕೂಡ ಬಯಸಿಕೊಳ್ಳುವುದಿಲ್ಲ. ಈ ಪದವನ್ನು ಹೊಂದಿದವರಿಗೆ ಯಾರೂ ಬಯ್ಯುವುದಿಲ್ಲ, ಇವರಿಗೆ ಏನೂ ಮಾಡಲಿಕ್ಕೆ ಯಾರೂ ಸಾಧ್ಯಿಲ್ಲ. ಇವರಿಗೆ ಏನಾದರೂ ಅಂದರು ಅಂತಂದರೆ ಅವರೇ ಬಯಸಿಕೊಳ್ತಾರೆ, ಯಾಕೆಂದರೆ ಅವರು ಪರಮಾತ್ಮ ಪದವನ್ನು ಬಯಸುವುದಿಲ್ಲ. ಯಾರು ಪರಮಾತ್ಮ ಪದವನ್ನು ಬಯಸುವುದಿಲ್ಲವೋ ಅವರು ಮೂರು ಲೋಕದ ಎಲ್ಲ ಜೀವಗಳಿಂದ ಬಯಸಿಕೊಳ್ತಾರೆ. ಹೇಗಿರಬೇಕು ನಾವು ಬದುಕಿನಲ್ಲಿ, ಹೇಗಿರಬೇಕು ನಾವು ನಮ್ಮ ಜೀವನದಲ್ಲಿ, ಏನು ಮಾಡಬೇಕು ನಾವು ನಮ್ಮ ಕರ್ತವ್ಯವನ್ನು, ಈ ಕರ್ತವ್ಯಗಳನ್ನು ಸೂಚಿಸುವುದಕ್ಕಾಗಿ ಈ ಪ್ರಶ್ನೆಗೆ ಉತ್ತರ ಏನಿದೆ? ಆಚರಣೆಯಲ್ಲಿ ಅಹಿಂಸೆ ಬೇಕು. ಆಚರಣೆ ದಿನನಿತ್ಯ ದೈನಿಕ ಕ್ರಿಯೆಗಳಲ್ಲಿ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಅನೇಕ ಪ್ರಕಾರದ ಕೆಲಸಗಳಲ್ಲಿ ಅವು ಸಾಂಸಾರಿಕವೋ ಅಥವಾ ಧಾರ್ಮಿಕವೋ ಯಾವುದೇ ಕ್ರಿಯೆಗಳಲ್ಲಿ ಅಹಿಂಸೆಯು ಮುಖ್ಯ. ನಮ್ಮ ಬದುಕಿನ ಚಟುವಟಿಕೆಗಳಲ್ಲಿ ಅಹಿಂಸೆ ಬೇಕು, ನಮ್ಮ ಬದುಕಿನ ಕಾರ್ಯಕಲಾಪಗಳಲ್ಲಿ ಅಹಿಂಸೆ ಬೇಕು, ನಮ್ಮ ಬದುಕಿನ ಪ್ರವೃತ್ತಿಯಲ್ಲಿ ಅಹಿಂಸೆ ಬೇಕು. ಈ ಅಹಿಂಸೆ ಆತ್ಮನ ಧರ್ಮ, ಇದು ಪರರ ಧರ್ಮ ಅಲ್ಲ, ಇದು ನಮ್ಮ ಧರ್ಮ, ನಮ್ಮ ಮನಸ್ಸಿನ ಧರ್ಮ, ನಮ್ಮ ವಾಚನಿಕ ಧರ್ಮ, ನಮ್ಮ ಶಾರೀರಿಕ ಧರ್ಮ. ಶಾರೀರಿಕ ಪ್ರವೃತ್ತಿಯಲ್ಲಿಯೂ ಅಹಿಂಸೆ, ಮನಸ್ಸಿನ ವೈಚಾರಿಕ ಪರಿಸ್ಥಿತಿಯಲ್ಲಿಯೂ ಪ್ರವೃತ್ತಿಯಲ್ಲಿಯೂ ಕೂಡ ಅಹಿಂಸೆ ಬೇಕು. ವಾಚನಿಕ ವ್ಯಾವಹಾರಿಕ ನಡೆನುಡಿಗಳಲ್ಲಿಯೂ ಕೂಡ ಅಹಿಂಸೆ ಬೇಕು. ಮಾತನಾಡುವಾಗ ಅಹಿಂಸೆಯ ಮಾತುಗಳನ್ನು ಆಡಬೇಕು. ಶರೀರವನ್ನು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಕೊಂಡೊಯ್ಯುವಾಗ ಆ ಪ್ರವೃತ್ತಿಯಲ್ಲಿಯೂ ಕೂಡ ಅಹಿಂಸೆ ಬೇಕು. ಮನಸ್ಸಿನ ವಿಚಾರಗಳಲ್ಲಿ ಅಹಿಂಸೆಯ ವಿಚಾರಗಳು ಬೇಕು. ಮನಸ್ಸು ವಿಚಾರಕ, ಆ ವಿಚಾರಣಾ ಪದ್ಧತಿಯಲ್ಲಿ ಅಹಿಂಸೆ ಇರದಿದ್ದರೆ ಮನಸ್ಸಿನಿಂದ ಪಾಪವಾಗುತ್ತೆ. ಅಹಿಂಸೆ ಇತ್ತು ಅಂತಂದರೆ ಧರ್ಮವೂ ಆಗ್ತದೆ, ಜೊತೆಯಲ್ಲಿ ಪಾಪಕರ್ಮಗಳೆಲ್ಲ ನಾಶವಾಗಿ ಪುಣ್ಯಕರ್ಮಗಳೂ ಕೂಡ ಕಟ್ಟುತ್ತವೆ. ಮೂರು ಕಾರ್ಯಗಳು ಏಕಕಾಲಕ್ಕೆ ಆಗೋದು. ಮನಸ್ಸು ಒಳ್ಳೆಯದಿದ್ದರೆ ಜೀವನವೆಲ್ಲ ಒಳ್ಳೆಯದು. ಪಾಪ ಮತ್ತು ಪುಣ್ಯಗಳಿಗೆ ಮೂಲದಲ್ಲಿ ಮನಸ್ಸೇ ಕಾರಣ. ಮನಸ್ಸಿನಿಂದ ಪಾಪ, ಮನಸ್ಸಿನಿಂದ ಪುಣ್ಯ, ಮನಸ್ಸಿನಿಂದ ಹಿಂಸೆ, ಮನಸ್ಸಿನಿಂದಲೇ ಅಹಿಂಸೆ. ಮೊದಲು ನಾವು ಮನಸ್ಸಿನಿಂದ ಏನಾದರೂ ಮಾಡಿರ್ತೇವೆ. ಏನಾದರೊಂದನ್ನು ಮಾಡಬೇಕು ಅಂತಂದರೆ ಮೊದಲು ಯಾವುದರಿಂದ ಮಾಡಿರ್ತೇವೆ? ಶರೀರದಿಂದಲೋ ಅಥವಾ ಮಾತಿನಿಂದಲೋ? ಮೊದಲು ಮನಸ್ಸಿನಿಂದ ಮಾಡಿರ್ತೇವೆ. ಮನಸ್ಸಿನಲ್ಲಿ ಏನಾದರೂ ಒಂದು ವಿಚಾರ ಬಂದಿರುತ್ತದೆ, ಆ ವಿಚಾರವನ್ನು ಹೊರಪಡಿಸಲಿಕ್ಕೆ ಎರಡು ಮಾಧ್ಯಮ ಇದೆ, ಒಂದು ಶರೀರ, ಇನ್ನೊಂದು ವಚನ. ಮನಸ್ಸಿನ ವಿಚಾರಗಳನ್ನು ವ್ಯಕ್ತ ಮಾಡಲಿಕ್ಕೆ ವಚನವನ್ನು ಅವಲಂಬಿಸ್ತೇವೆ, ಮತ್ತು ವಚನದಂತೆ ಶರೀರದಿಂದ ಮಾಡಿ ತೋರಿಸಲಿಕ್ಕೆ ಶರೀರವನ್ನು ಬಳಸಿಕೊಳ್ತೇವೆ. ಉದಾಹರಣೆಗೆ, ನಾನು ಹೋಗಬೇಕು, ಕರೆದಿದ್ದಾರೆ, ಯಾರು? ಮಿತ್ರರು. ಎಲ್ಲಿ? ತೀರ್ಥಯಾತ್ರೆಗೆ. ನಾನು ಹೋಗಬೇಕು ಅನ್ನುವಂಥ ವಿಚಾರ ಮೊದಲು ಬಂತು, ನಿವೇದನ ಆಗಿದೆ ಅವರದ್ದು, ನೀವು ಬರಬೇಕು ಅಂತ, ವಿಚಾರ ಮಾಡಿಕೊಳ್ಳಿ ಅಂತ. ಬನ್ನಿ ಅಂತ ಹೇಳಲಿಲ್ಲ, ಬರಬೇಕು ಅಂತ ವಚನ ಕೊಡಲಿಕ್ಕೆ ಹೇಳಲಿಲ್ಲ. ನೀವು ಬರ್ತೀರೋ ಅಥವಾ ಇಲ್ಲ ವಿಚಾರ ಮಾಡಿ ಹೇಳಿ ಅಂತ ಹೇಳಿದರು. ನಾವು ಮೊದಲು ಏನು ಮಾಡಬೇಕು, ನಿವೇದನ ಆದ ತಕ್ಷಣ ಹೋಗಬೇಕೋ ಅಥವಾ ಬರ್ತೇವೆ ಅನ್ನಬೇಕೋ ಅಥವಾ ವಿಚಾರ ಮಾಡಬೇಕೋ? ಯಾರೂ ಸಹ ವಿಚಾರ ಮಾಡದೆ ವಚನಗಳನ್ನು ಹೊರತೆಗಿಲ್ಲ. ಶರೀರದಿಂದ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಹೋಗಲ್ಲ, ಮೊದಲು ವಿಚಾರ ಆಗುತ್ತೆ. ನಿವೇದನ ಮಾಡ್ತಾ ಇದ್ದಾರೆ ಅಂದಮೇಲೆ ನಾನು ಏನು ಮಾಡಬೇಕು? ತಾತ್ಕಾಲಿಕವಾಗಿ ನಾವು ಏನಾದರೂ ಹೇಳಬೇಕು ಅಂತಂದರೆ ವಚನದಿಂದ ಹೋಗೋದಂತೂ ನಂತರ, ಮೊದಲು ನಾವು ವಚನದಿಂದ ಏನಾದರೂ ಹೇಳಬೇಕಂತಂದ್ರೂ ನಾವು ವಿಚಾರ ಮಾಡ್ತೀವಿ, ತಕ್ಷಣ ವಿಚಾರ ಮಾಡ್ತೀವಿ. ಮನಸ್ಸು ಮೊದಲು ಕೆಲಸ ಮಾಡುತ್ತೆ, ಆಮೇಲೆ ವಚನ ಕೆಲಸ ಮಾಡ್ತದೆ, ಆಮೇಲೆ ವಚನ ಕೊಡ್ತಾರೆ. ಮನಸ್ಸಿನಲ್ಲಿ ಮೊದಲು ನಿಶ್ಚಯ ಆಯಿತು, ಆ ನಿಶ್ಚಯ ಮಾತನ್ನು ಮತ್ತೊಬ್ಬರಿಗೆ ಹೇಳ್ತೀವಿ, ಬರ್ತೀನಿ ಅಂತ ವಚನ ಕೊಟ್ಟದ್ದಾಯಿತು, ಹಾಗಾದರೆ ನಿಮ್ಮ ಹೆಸರನ್ನು ನೋಟ್ ಮಾಡ್ಕೊಳ್ತೀವಿ ಅಂತ. ನಿಮ್ಮ ಸೀಟ್ ರಿಸರ್ವೇಷನ್, ವಚನ ಕೊಟ್ರಂದ ಮೇಲೆ ರಿಸರ್ವೇಷನ್ ಆಯ್ತಲ್ಲ, ಮಾತು ಕೊಟ್ಟದ್ದಾಯಿತು, ಬರ್ತೀವಿ. ಎಲ್ಲಿ ಹೋಗೋದಿದೆ? ತೀರ್ಥಯಾತ್ರೆಗೆ. ಒಳ್ಳೆಯ ಕೆಲಸ, ಕೆಟ್ಟದ ಕೆಲಸ? ಒಳ್ಳೆಯ ಕೆಲಸ. ಆ ಮನುಷ್ಯನ ನಿಮಿತ್ತದಿಂದ, ಆ ಮನುಷ್ಯನ ನಿವೇದನದ ಅನುಸಾರವಾಗಿ, ಆ ನಿವೇದನೆಯನ್ನು ಕೇಳಿದ ತಕ್ಷಣ ನಾವು ವಿಚಾರ ಮಾಡ್ತೇವೆ, ಆಮೇಲೆ ವಚನ ಕೊಡ್ತೇವೆ. ಕೇಳುವಾಗಲೂ ಪುಣ್ಯ ಕಟ್ಟಿತು, ಕೇಳುವಾಗಲೂ ಪುಣ್ಯ ಕಟ್ಟಿತು, ವಿಚಾರ ಮಾಡುವಾಗಲೂ ಪುಣ್ಯ ಕಟ್ಟಿತು, ವಚನ ಕೊಡುವಾಗಲೂ ಪುಣ್ಯ ಕಟ್ಟಿತು, ರಿಜರ್ವೇಷನ್ ಮಾಡುವಾಗಲೂ ಪುಣ್ಯ ಕಟ್ಟಿತ್ತು. ಯಾವ ತಾರೀಕಿಗೆ? ಮುಂದಿನ ತಿಂಗಳು 2ನೇ ತಾರೀಕಿಗೆ. ಇವತ್ತೆಷ್ಟು ತಾರೀಕು? 3 ತಾರೀಕು. ಮುಂದಿನ ತಿಂಗಳಿಗೆ 3ನೇ ತಾರೀಕು ಹೋಗೋದಿದೆ. ಎಲ್ಲಿ? ಸಮ್ಮೇಶ್ ಶಿಖರ. 1 ತಿಂಗಳವರೆಗೆ ನೀವು ಹೋಗಿಲ್ಲ, ಆದರೆ ಪ್ರತಿನಿತ್ಯ ಒಂದು ಸಲ ಆದರೂ ನೆನಪಿಗೆ ಬರ್ತದೆ, ಹೋಗೋದಿದೆ, ಹೋಗೋದಿದೆ, ಹೋಗೋದಿದೆ. ಎಷ್ಟು ಸಲ ನೆನಪಿಗೆ ಬಂತಲ್ಲ? ಮನುಷ್ಯಗೆ ಬಂತೋ, ವಚನಕ್ಕೆ ಬಂತೋ, ಅಥವಾ ಕಾಯಾಗ ವಿಚಾರ ಬಂತೋ? ಮನುಷ್ಯಗೆ ವಿಚಾರ ಬಂತು. ಎಷ್ಟು ಸಲ ವಿಚಾರ ಬಂತೋ ಅಷ್ಟು ಸಲ ಆತ್ಮ ಪುಣ್ಯವನ್ನು ಕಟ್ಟಿಕೊಂಡಿದ್ದಾನೋ ಅಥವಾ ಪಾಪವನ್ನು? ನೋಡಿ, ಒಳ್ಳೆಯ ಕಾರ್ಯಕ್ಕಾಗಿ ವಚನ ಕೊಡೋದೇನು ತಪ್ಪಲ್ಲ ಶ್ರಾವಕರಿಗೆ. ಶ್ರಾವಕರಿಗೆ ನಮ್ಮನ್ನು ಉಳಿಸ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಒಳ್ಳೆಯ ಕಾರ್ಯಗಳಿಗಾಗಿ ವಚನ ಕೊಡೋದು ಶ್ರಾವಕರಿಗೇನು ತಪ್ಪಲ್ಲ, ಆದರೆ ಮುನಿಗಳಿಗೆ ಭಾಳ ತಪ್ಪಿದೆ. ಮುನಿಗಳು ಮಹಾವ್ರತಿಗಳು, ಸತ್ಯ ಮಹಾವ್ರತಿಗಳು. ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಅಂತಂದರೆ ಸತ್ಯ ಮಹಾವ್ರತಕ್ಕೆ ದೋಷ ಬರುತ್ತೆ, ಬಾಧೆ ಬರ್ತದೆ. ಮಹಾರಾಜರೇ, ಮುಂದಿನ 2ನೇ ತಾರೀಕಿಗೆ ನಾವು ಸಮ್ಮೇಶ್ ಶಿಖರಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರಲಿಲ್ಲ ಅಂತಂದರೆ ನಾವು ಗಾಡಿಯಿಂದ ಹೋಗ್ತೀವಿ, ನೀವು ಬಂದ್ರಿ ಅಂತಂದರೆ ನಿಮ್ಮೊಟ್ಟಿಗೆ ನಾವು ಕಾಲ್ನಡಿಗೆಯಿಂದ ನಡ್ಕೊಂಡೇ ಬರ್ತೀವಿ. ಮತ್ತಿಷ್ಟು ಪುಣ್ಯ. ಅಹಿಂಸಾ ಪದ್ಧತಿಯಿಂದ ಯಾತ್ರೆ, ಕಾಲ್ನಡಿಗಿದ್ದು ಅಥವಾ ಗಾಡಿದ್ದು, ಕಾಲ್ನಡಿಗೆಯಿಂದ ಹಿಂಸೆಯಾಗದಂತೆ ತಿಂಗಳುಗಟ್ಟಲೆ ನಡೆದು ಯಾತ್ರೆಯನ್ನು ಮಾಡುವುದು ಎಷ್ಟು ಪುಣ್ಯ, ಎಷ್ಟು ಕರ್ಮಗಳ ನಾಶ. ಪರಿಗ್ರಹದಿಂದ, ಹಿಂಸೆಯಿಂದ, ಅಧರ್ಮದಿಂದ, ಇಂದ್ರಿಯ ವಿಷಯಗಳಿಂದ ತಿಂಗಳುಗಟ್ಟಲೆ ದೂರಿದ್ದು ಕೇವಲ ಭಗವಂತನ ಭಕ್ತಿಯಲ್ಲಿ, ಭಗವಂತನ ಆರಾಧನೆಯಲ್ಲಿ, ಭಗವಂತನ ದರ್ಶನದಲ್ಲಿ, ಭಗವಂತನ ಸ್ತುತಿಯಲ್ಲಿ, ಭಗವಂತನ ಉಪಾಸನೆಯಲ್ಲಿ ಕಳೆದು ಹೋಯಿತು. ಈ ಒಂದು ಸಮಯದಲ್ಲಿ ಒಂದು ವೇಳೆ ಮುಂದಿನ ಗತಿಯ ಬಂದವಾಯಿತು ಅಂತಂದರೆ ನರಕಾಯು ಆಗಬಹುದಾ? ತಿರುಂಚಾಯು ಇಲ್ಲ, ಮನುಷ್ಯಾಯು ಆಗಬಹುದು, ಮನುಷ್ಯಾಯು ಆಗಬಹುದು, ದೇವಾಯು ಆಗಬಹುದು. ಆ ಯಾತ್ರಿಕ ಹೋಗುವವನು ಒಂದು ವೇಳೆ ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತಂದರೆ ಕೇವಲ ದೇವಗತಿಯ ಬಂಧ. ದೇವಗತಿಯ ಬಂಧ ಆಗುತ್ತೆ. ದೇವಗತಿಯ ಬಂಧವಾದ ನಂತರ, ದೇವಗತಿಯ ಬಂಧವಾಯಿತು ಅಂತಕ್ಕಂಥದ್ದೇ ಒಂದು ದೊಡ್ಡ ಲಾಭ ಏನು? ದೇವಗತಿಯನ್ನು ಕಟ್ಟಿಕೊಳ್ಳುವುದೇ ನಮ್ಮ ಯಾತ್ರೆಯ ನಿಜವಾದ ಗುರಿ ಏನು? ದೇವಗತಿನೂ ಕೂಡ ಒಂದು ಸಂಸಾರದ ಗತಿ. ಸಂಸಾರದಲ್ಲಿ ಪುನಃ ಪ್ರವೇಶವೇ ನಮ್ಮ ಗುರಿ ಅಲ್ಲ. ನಾವು ಧರ್ಮಾತ್ಮರಾಗಿರುವಾಗ, ನಾವು ಸಮ್ಯಕ್ ದೃಷ್ಟಿಗಳಾಗಿರುವಾಗ, ನಾವು ಒಳ್ಳೆಯ ವಿಚಾರಗಳನ್ನು ಹೊಂದಿರುವಾಗ, ದೇವಗತಿ ತಾನಾಗಿಯೇ ಸುಲಭವಾಗಿ ಬೇಡ ಅಂತಂದ್ರೂ ಕಟ್ತಾ ಇದೆ. ಬೇಕನ್ನತಕ್ಕಂಥ ಅವಶ್ಯಕತೆ ಏನೂ ಇಲ್ಲ. ಮಿಥ್ಯಾದೃಷ್ಟಿಗಳಾಗಿದ್ದರೂ ದೇವಗತಿ ಕಟ್ಟಬಹುದು, ಸಮ್ಯಕ್ ದೃಷ್ಟಿಗಳಾಗಿದ್ದರೂ ದೇವಗತಿ ಕಟ್ಟಬಹುದು. ಒಟ್ಟಿನಲ್ಲಿ ಮನಸ್ಸು ಒಳ್ಳೆಯದಿದ್ದರೆ ದೇವಗತಿ, ಮಿಥ್ಯಾದೃಷ್ಟಿ ಜೀವಗಳಿಗೂ ದೇವಗತಿ, ಸಮ್ಯಕ್ ದೃಷ್ಟಿ ಜೀವಗಳಿಗೂ ಕೂಡ ದೇವಗತಿ. ಯಾವುದು ಒಳ್ಳೆಯದು? ದೇವಗತಿ ಒಳ್ಳೆಯದು ಅಥವಾ ಮೋಕ್ಷ ಒಳ್ಳೆಯದು? ನಮ್ಮ ಅಂತಿಮ ಗುರಿ ದೇವಗತಿ ಅಲ್ಲ. ಎಷ್ಟೋ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ, ನಾವು ನಮ್ಮ ಬದುಕಿನಲ್ಲಿ ಧರ್ಮ ಮಾಡಬೇಕು, ಎಲ್ಲ ಮಾಡಬೇಕು, ಎಲ್ಲ ಮಾಡಬೇಕು, ಎಲ್ಲ ಮಾಡಿ ಮುಗಿಸ್ಬೇಕು, ಮುಗಿಸಿದ ನಂತರ ಕೊನೆಯಲ್ಲಿ ಸಮಾಧಿ ಮರಣ ಸಲ್ಲೇಖನ ಮರಣ ಮಾಡಿಕೊಳ್ಳಬೇಕು. ಯಾಕೆ ಅಂತ ಕೇಳಿದಾಗ, ಅದರಿಂದ ಸ್ವರ್ಗ ಸಿಗುತ್ತದೆ, ನರಕ ಸಿಗೋಲ್ಲ. ಸ್ವರ್ಗ ಸಿಗ್ತದೆ, ನರಕ ಸಿಕ್ಕಲ್ಲ ಅಂತ. ನರಕವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ, ತಿರ್ಯಂಜಗತಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ, ಮನುಷ್ಯಗತಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವಗತಿ ನಮ್ಮ ಸಲ್ಲೇಖನ ಮರಣದ ಅಂತಿಮ ಗುರಿ ಏನು? ನಾವು ಸಲ್ಲೇಖನ ಮರಣವನ್ನು ಯಾವ ಉದ್ದೇಶದಿಂದ ಮಾಡಿಕೊಳ್ಳಬೇಕು? ಮೋಕ್ಷದ ಉದ್ದೇಶದಿಂದ ಸಲ್ಲೇಖನ ಮಾಡಿಕೊಳ್ಳಬೇಕು. ದುಃಖಕ್ಕೋ ಕಮ್ಮಕ್ಕೋ ಬೋಹಿಲಾವೋ ಸುಗೈಗಮನಂ ಸಮಾಹಿ ಮರಣಂ ಜಿನುಗುಣ ಸಂಪತ್ತಿ ಹೋವು ಮಜ್ಜಂ. ಇದರೊಳಗೆ ಏನು ಅಪೇಕ್ಷೆ ಪಡಬೇಕು ಅನ್ನುವುದನ್ನು ಸರಿಯಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ದುಃಖಕ್ಕೋ, ನಾನು ಮಾಡುವಂತಹ ಈ ಧರ್ಮ ಪುರುಷಾರ್ಥದಿಂದ ದುಃಖಗಳೆಲ್ಲ ಕ್ಷಯವಾಗಲಿ, ದುಃಖಗಳೆಲ್ಲ ಕ್ಷಯವಾಗಲಿ. ದುಃಖ ಎಂಥದ್ದು? ಯಾವುದು? ಸಾಂಸಾರಿಕ ದುಃಖಗಳು. ಸಂಸಾರದ ಮುಖ್ಯ ದುಃಖಗಳು ಯಾವುವು? ಜನ್ಮ ಮತ್ತು ಮರಣ. ಹುಟ್ಟುವುದು ದುಃಖ, ಸಾಯುವುದು ದುಃಖ. ಈ ಹುಟ್ಟು ಸಾವುಗಳು ಆತ್ಮನೊಂದಿಗೆ, ಆತ್ಮನ ಜೊತೆಯಲ್ಲಿ ಎಲ್ಲಿಯ ತನಕ ಇವೆಯೋ ಅಲ್ಲಿಯ ತನಕ ಆತ್ಮನಿಗೆ ಸುಖ ಅನ್ನತಕ್ಕಂಥದ್ದು ಇಲ್ಲ. ದುಃಖಕ್ಕೋ ದುಃಖ ಖಾವೋ ಲೇಕಿನ್ ಕಮ್ ಖಾವೋ, ಹಿಂದಿಯಲ್ಲಿ ಬೇರೆ ಅರ್ಥ ಆಗುತ್ತೆ. ಖಾವೋ ಜಗದಾಗ ಖಾವೋ ಅಂದ್ರೆ ಮುಗೀತಲ್ಲ. ದುಃಖ ಖಾವ್ ಕಮ್ ಖಾವ್ ಬೋಹಿಲಾವ್. ದುಃಖವನ್ನು ಕ್ಷಯ ಮಾಡುವುದಕ್ಕೋಸ್ಕರ ನಾವು ನಮ್ಮ ಧರ್ಮದ ಆಚರಣೆಯನ್ನು ಮಾಡುತ್ತಿದ್ದೇವೆ. ಅಂದರೆ ನಾವು ಶ್ರಾವಕ ಧರ್ಮವನ್ನು ಪಾಲಿಸ್ತಾ ಇದ್ದರು ಅಥವಾ ಮುನಿ ಧರ್ಮವನ್ನು ಪಾಲಿಸ್ತಾ ಇದ್ದರು, ಆರಿಕಾ ಚುಲ್ಲಕ ಐಲಕದಂತಹ ಅವಸ್ಥೆಗಳನ್ನು ಹೊಂದಿ ಆ ಒಂದು ಸಾಧನೆಯನ್ನು ಮಾಡ್ತಾ ಇದ್ದರೂ ಕೂಡ ನಾವು ಏನನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ? ದುಃಖಗಳ ಕ್ಷಯವಾಗಲಿ, ದುಃಖಗಳೆಲ್ಲ ದೂರ ಆಗಲಿ. ಮುಖ್ಯವಾದ ದುಃಖಗಳು ಜನ್ಮ ಮರಣ. ಜನ್ಮ ಮರಣ ಆತ್ಮನಿಗೆ ಉಳಿಯಲಿಲ್ಲ ಅಂತಂದರೆ ಸುಖ ಬಂತು. ಅದು ಯಾವ ಸುಖ? ಮೋಕ್ಷದ ಸುಖ, ಆತ್ಮಿಕ ಸುಖ, ಆತ್ಮನಲ್ಲಿಯೇ ಉಂಟಾಗುವಂತಹ ಸುಖ, ಆತ್ಮನಲ್ಲಿಯೇ ವಿಕ್ಷಿತವಾದ ಸುಖ. ಹೊರಗಿನಿಂದ ತಂದಿರತಕ್ಕಂಥ ಸುಖ ಅಲ್ಲ, ಯಾರಿಂದಲೋ ಬೇಡಿ ಹರಕೆ ಮಾಡಿಕೊಂಡು, ಹರಕೆ ಹೊದ್ದುಕೊಂಡು ಪ್ರಾಪ್ತ ಮಾಡಿಕೊಂಡಿರತಕ್ಕಂಥ ಸುಖ ಅಲ್ಲ. ಅದು ಶಾಶ್ವತ ಅಕ್ಷಯ ಸುಖ, ನಮ್ಮಲ್ಲಿಯೇ ಇತ್ತು, ನಾವೇ ಕಣ್ತೆರೆದು ನೋಡಿರಲಿಲ್ಲ. ನಮ್ಮಲ್ಲಿಯೇ ಇತ್ತು, ನಾವೇ ಪ್ರಾಪ್ತ ಮಾಡಿಕೊಂಡಿರಲಿಲ್ಲ. ನಮ್ಮಲ್ಲಿಯೇ ಇತ್ತು, ನಾವೇ ಅದನ್ನು ನೋಡಿರಲಿಲ್ಲ, ವಿಚಾರ ಮಾಡಿರಲಿಲ್ಲ, ಅದಕ್ಕೆ ಪುರುಷಾರ್ಥ ಮಾಡಿರಲಿಲ್ಲ. ಮೋಕ್ಷ ಹೊರಗಡೆಗಿಲ್ಲ, ಮೋಕ್ಷ ಎಲ್ಲೋ ಮೇಲ್ಗಡೆಗಿಲ್ಲ. ಮೋಕ್ಷ ಎಲ್ಲಿದೆ ಅಂತ ಕೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ, ಹೀಗೆ ಒಂದು ಚಂದ್ರಾಕಾರ, ಅದು ಛಿದ್ದಿಸಿಲೆ, ಅಲ್ಲಿ ಒಂದು ಬಿಂದು, ಅದು ಮೋಕ್ಷ. ಅಲ್ಲಿದೆ ಮೋಕ್ಷ? ಎಲ್ಲಿದೆ ಮೋಕ್ಷ? ಆತ್ಮನಲ್ಲಿಯೇ ಇದೆ. ಅದು ಹೇಗೆ ಯಾವಾಗ ಪ್ರಾಪ್ತ ಆಗ್ತದೆ ಅಂತಂದರೆ, ಶರೀರ ಇರಬಾರ್ದು, ಜನ್ಮ ಮರಣ ಇರಬಾರ್ದು ನಮಗೆ, ನಮ್ಮ ಆತ್ಮನಿಗೆ ಕರ್ಮಗಳಿರಬಾರ್ದು, ರಾಗದ್ವೇಷಗಳಿರಬಾರ್ದು, ಚಿಂತಾ ಇರಬಾರ್ದು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಮಾಡುವಂಥ ವಿಕಲ್ಪಗಳಿರಬಾರ್ದು, ಏನೂ ಇರಬಾರ್ದು. ಏನಿರಬೇಕು? ತಾನು ತನ್ನಲ್ಲಿಯೇ ಇರಬೇಕು, ತಾನು ತನ್ನಲ್ಲಿಯೇ ಇದ್ದುಕೊಂಡು ತನ್ನನ್ನೇ ಅನುಭವಿಸಬೇಕು. ತಾನು ತನ್ನಲ್ಲಿ ಇದ್ದುಕೊಂಡು ತನ್ನನ್ನು ಅನುಭವಿಸುವಾಗ ಬಾಹ್ಯ ಜಗತ್ತಿನ ಯಾವುದೇ ವಿಕಲ್ಪ ಇರಬಾರದು. ಇಂಥ ನಿರ್ವಿಕಲ್ಪ ಅವಸ್ಥೆ ಹೆಸರೇ ಮೋಕ್ಷ. ಇದು ನಮ್ಮ ಅಂತಿಮ ಗುರಿ. ಆ ಮೋಕ್ಷದಲ್ಲಿ ನಾವು ಹೋದಾಗ ನಾವು ಎಂಥ ಪರಮಿಷ್ಠಿಗಳು? ಸಿದ್ಧ ಪರಮಿಷ್ಠಿಗಳು. ಈಗ ಎಂಥ ಪರಮಿಷ್ಠಿಗಳು? ಸಾಂಸಾರಿಕ ಪರಮಿಷ್ಠಿಗಳು. ಆಚರಣೆಯಲ್ಲಿ ಅಹಿಂಸೆ. ನಮ್ಮ ಆಚರಣೆಯಲ್ಲಿ ಏನು ಬೇಕು? ಅಹಿಂಸೆ. ಆಚರಣೆ ಅಂತಂದರೆ ಮನ, ವಚನ ಮತ್ತು ಕಾಯಗಳಿಂದ ಮಾಡುವಂತಹ ಪ್ರವೃತ್ತಿಯೆಲ್ಲ ಆಚರಣೆ. ಇದು ಬಾಹ್ಯಾಚರಣೆ. ಮನಸ್ಸಿನಿಂದ ಮಾಡುವಂತಹ ಪ್ರವೃತ್ತಿ, ವಚನಗಳಿಂದ ಮಾಡುವಂತಹ ಪ್ರವೃತ್ತಿ, ಕಾಯದಿಂದ ಮಾಡತಕ್ಕಂತಹ ಪ್ರವೃತ್ತಿ, ಇದು ಏನು? ಇದು ಬಾಹ್ಯಾಚರಣೆ. ಇದು ದ್ರವ್ಯಲಿಂಗ. ಕಾಯ ಪ್ರವೃತ್ತಿಯಲ್ಲಿ ಹಿಂಸೆ ಇಲ್ಲ, ಇದು ದ್ರವ್ಯಲಿಂಗ.